ಶುರು ಮಾಡೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಭ್ರಮಂ ದೃಢಂ ವಿಮಲಂ ಸದಾ ಆನಂದತೀರ್ಥಮತುಲಂ ವದೇ ತಾಪತ್ರಯಾಪಹಂ ವಿದ್ಯಾ ಸಿದ್ಧಾಂತ ದುರ್ಧಾಂತ ವಿದ್ವಂಸ ಶಿಕ್ಷಣಃ ಜಯತೀರ್ಥಾಕೃತನೆ ಭಾರತಾಂ ನೋಹದಂಬರೇ ಅತ್ಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ಯಾತ್ ದುರ್ಭೂಯಾತ್ ಅಸ್ಮದಿಷ್ಟಾತ್ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಗಾಕರಾನಾಂ ವಾದಿರಾಜ ಗುರುನ್ ವಂದೇ ಹಯಗ್ರೀವದಾಶ್ರಯ ಪೂಜ್ಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿತ್ರವಯೇ ವೈಷ್ಣವೇಂದ್ರೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಚಿಂತೆಯಾಳವೇ. ಆಪಾದಮೌಳಿ ಪರ್ಯಂತಂ ಗುರುನಾಮಾಪ್ತಿ ಸ್ಮರೇ ತೇನ ವಿಘ್ನಃ ಸಿದ್ಧಿ ಚ ಮನೋರಥಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾವು ಭಗವದ್ಗೀತೆಯಲ್ಲಿ 6th chapter ಮಾಡ್ತಾ ಇದ್ದೀವಿ. 6th chapter 29 ಶ್ಲೋಕ ನೋಡಿದ್ದೀವಿ ಲಾಸ್ಟ್ ಟೈಮು. 28-29 ಶ್ಲೋಕಗಳಲ್ಲಿ 28 ಏವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತ ಸುಖಮಶ್ನತೆ ಅನ್ನುವುದು. ಅದಾದ ಮೇಲೆ ನೆಕ್ಸ್ಟ್ ಪದ್ಯ ಇದು ಭಗವಂತನ ಬಗ್ಗೆ ಹೇಳುವಾಗ ಭಗವಂತನಲ್ಲಿ ಏವಂ ಇಂಜನ್ ಸದಾ ಆತ್ಮಾನಂ ಇಂಜನ್ ಯೋಗಂ ಇಂಜನ್ ಅನ್ನೋದಾಗೆ ಯೋಗ ಮಾಡುವುದು ಅಂದ್ರೆ ಭಗವಂತನ ಮೇಲೆ ಯೋಗ ಮಾಡುವುದಂದ್ರೆ ಏನು? ಭಗವಂತನನ್ನೇ ಧ್ಯಾನದಲ್ಲಿ ಮಾಡುವುದು. ಇದು ಧ್ಯಾನ ಯೋಗವನ್ನು ಹೇಳ್ತಾ ಇದ್ದಾರೆ. ಭಗವಂತನನ್ನು ಧ್ಯಾನ ಮಾಡುವುದೇ ಭಗವಂತನಲ್ಲಿ ಇಂಜನ್ ಧ್ಯಾನ ಯೋಗ ಮಾಡ್ತಾ ಸದಾ ಯಾವಾಗಲೂ ಆತ್ಮಾನಂ ಪರಮಾತ್ಮನನ್ನು ಯಾವ ಯೋಗಿಯಾದರೆ ವಿಗತ ಕಲ್ಮಶಗಳು ಅಂದ್ರೆ ಇಲ್ಲಿ ಏನು ಕಾಮಕ್ರೋಧಾದಿಗಳು ಇಲ್ಲದೆ ಅಂತಹ ಕಲ್ಮಶಗಳನ್ನು ತೊರೆದವನಾಗಿ ಮಾಡಬೇಕು ಅಂತೇಳಿ ಅವನು ಸುಖೇನ ಸುಖೇನ ಇರ್ತಾನೇನು ಸುಖೇನ ಬ್ರಹ್ಮ ಸಂಸ್ಪರ್ಶ ಅತ್ಯಂತ ಸುಖಮಸ್ತೆ ಅಂತೇಳಿ ಅವನು ಈ ವಿಧವಾಗಿ ವಿಗತ ಕಲ್ಮಶನಾಗಿ ಭಗವಂತನ ಪರಮಾತ್ಮನಲ್ಲಿ ಧ್ಯಾನ ಮಾಡ್ತಾ ಸುಖೇನ ಅಂತ ಹೇಳಿದ್ರೆ ಅನಾಯಾಸವಾಗಿ ಸುಗಮವಾಗಿ ಈಸಿಲಿ ಸುಲಭ ಮಾರ್ಗದ ಅಂದ್ರೆ ಬಹಳ ಸಹಜವಾಗಿ ಅವನಿಗೆ ಅದು ಸಹಜವಾಗಿ ಬಿಡುತ್ತೆ. ಈ ವಿಧವಾಗಿ ಅನಾಯಾಸವಾಗಿ ಬ್ರಹ್ಮ ಸಂಸ್ಪರ್ಶ ಅತ್ಯಂತ ಸುಖಮಸ್ನತೆ ಆ ಹಾಗೆ ಮಾಡಿದವನು ಬ್ರಹ್ಮ ಸಂಸ್ಪರ್ಶ ಪರಮಾತ್ಮನ ಸಂಘದಿಂದ ಸಂಸ್ಪರ್ಶ ಸಂಘ ಪರಮಾತ್ಮನ ಜೊತೆಲೇ ಇದ್ದವನಾಗಿ ಅತ್ಯಧಿಕವಾದಂತಹ ಸುಖ ಅಂದ್ರೆ ಮೋಕ್ಷ ಸುಖ ಮಹಾಸುಖ ಮೋಕ್ಷದ ಸುಖವನ್ನು ಅವನು ಅನುಭವಿಸುತ್ತಾನೆ ಅಂತೇಳಿ ಅಲ್ಲಿ ಹೇಳಿದ್ದು. ಮುಂಚಿನ ಶ್ಲೋಕವನ್ನು ವಿಸ್ತಾರ ಮಾಡಿ ಹೇಳಿದ ವಿಷಯವನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಕೂಡ ಸಂಕ್ಷೇಪವಾಗಿ ನೋಡಿದ್ದೀವಿ. ಏನಂದ್ರೆ ಇಲ್ಲಿ ಭಗವಂತ ಧ್ಯೇಯ ವಸ್ತು, ಇಲ್ಲಿ ಧ್ಯಾನ ಮಾಡಲಿಕ್ಕೆ ಯೋಗ್ಯನಾದ ಭಗವಂತ. ಅಂತಹ ಭಗವಂತ ಸರ್ವಭೂತಸ್ಥಂ ಆತ್ಮಾನಂ ಆತ್ಮಾನಂ ಪರಮಾತ್ಮಾನಂ ಪರಮಾತ್ಮನನ್ನು ಆತ್ಮನ್ ತನ್ನನ್ನು ಅಂತಲ್ಲ ಪರಮಾತ್ಮನನ್ನು ಪರಮಾತ್ಮನನ್ನು ಸರ್ವಭೂತಸ್ಥಂ ಭೂತ ಅಂದ್ರೆ ಪ್ರಾಣಿಗಳು ಸರ್ವ ಎಲ್ಲ ಪ್ರಾಣಿಗಳ ಒಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆತ್ಮ ಶಬ್ದವೇ ಅದನ್ನು ಹೇಳ್ತಾ ಆತ್ಮ ಅಂತ ಹೇಳಿದ್ರೆ ಆ ಸಮಂತ ತಥ ವ್ಯಾಪ್ತನಾಗಿರುವುದು ಮಾ ನೀಯತೆ ಆತ ಮಾ ಚೆನ್ನಾಗಿ ವ್ಯಾಪ್ತನಾಗಿ ಇದ್ದು ಅದರ ಮೂಲಕವಾಗಿ ಜ್ಞಾನಿಗಳಿಂದ ತಿಳಿಯಲ್ಪಡ್ತಾನಾದ ಕಾರಣದಿಂದ ಭಗವಂತನಿಗೆ ಆತ್ಮ ಅಂತ ಕರೀತಾರೆ. ಅಂತಹ ಭಗವಂತ ಅವನು ಎಲ್ಲ ಪ್ರಾಣಿಗಳ ಒಳಗೆ ಇದ್ದಾನೆ, ಎಲ್ಲ ಪ್ರಾಣಿಗಳು ಅವನ ಒಳಗಿವೆ. ಅದಕ್ಕೆ ನಾನು ಹೇಳಿದೆ ಎಲ್ಲ ಪ್ರಾಣಿಗಳು ಭಗವಂತನ ಒಳಗಿದೆ, ಭಗವಂತ ಎಲ್ಲ ಕಡೆ ಒಳಗಿದ್ದಾನೆ. ಈ ಎರಡರ ಅಂತ ಹೇಳಿದರೆ ಭಗವಂತ ಎಲ್ಲ ಪ್ರಾಣಿಗಳ ಒಳಗೆ ಇದ್ದಾನೆ ಅಂದ್ರೆ ಎಲ್ಲ ಪ್ರಾಣಿಗಳ ಒಳಗೆ ನಿಂತು ಅವರನ್ನು ನಿಯಮನ ಮಾಡ್ತಾನೆ, ಕಂಟ್ರೋಲ್ ಮಾಡ್ತಾನೆ. ಅಂತರ್ಯಾಮಿತ್ವೇನ ಎಲ್ಲದರ ಒಳಗೆ ಇದ್ದಾನೆ. ಅಂತರ್ಯಾಮಿ ಶಬ್ದವಾಕ್ಯ, ಅಂತರ್ಯಾಮಿ ಅಂದ್ರೆ ಎಲ್ಲದರ ಒಳಗೂ ಇರುವವನು. ಯಾಕಿರ್ತಾನೆ? ಎಲ್ಲವನ್ನು ನಿಯಮನ ಮಾಡ್ಲಿಕ್ಕೆ ಕಂಟ್ರೋಲ್ ಮಾಡ್ಲಿಕ್ಕೆ ಇರ್ತಾರೆ. ಯಾಕಂದ್ರೆ ಹೊರಗಿದ್ದೇ ಕಂಟ್ರೋಲ್ ಮಾಡಬಹುದಲ್ಲವಾ, ಒಳಗಿಂದ ಯಾಕಂದ್ರೆ ಅವನು ಸರ್ವವ್ಯಾಪ್ತ. ಆ ಕಾರಣದಿಂದ ಒಳಗೂ ಇದ್ದಾನೆ, ಒಳಗಿಂದಲೂ ಕಂಟ್ರೋಲ್ ಮಾಡೋದು ಅವನಿಗೆ ಅದು ಒಂದು ಲಕ್ಷಣ, ಅವನ ಸ್ವಭಾವದಲ್ಲಿರುವಂತಹದ್ದು. ಭಗವಂತ ಅಂತರ್ಯಾಮಿಯಾಗಿದ್ದು ನಿಯಮನ ಮಾಡ್ತಾನೆ. ಸೊ ಈ ವಿಧವಾಗಿ ಅಂತರ್ಯಾಮಿತ್ಯನ ಮಾಡುವುದು ಸರ್ವಭೂತಸ್ಥಂ ಸರ್ವಭೂತಾನಿ ಚಾತ್ಮನಿ ಎಲ್ಲ ಪ್ರಾಣಿಗಳು ಅವನ ಒಳಗಿದೆ ಅಂದ್ರೆ ಏನು? ಎಲ್ಲ ಪ್ರಾಣಿಗಳಿಗೆ ಅವನ ಆಶ್ರಯ ಕಂಟೇಂಟ್. ಒಂದು ಪಾತ್ರೆಯಲ್ಲಿ ಹಾಲು ಹಾಕಿದ್ರೆ ಪಾತ್ರೆ ಹಾಲನ್ನು ಹಿಡ್ಕೊಂಡಿದೆ, ಪಾತ್ರೆ ಇಲ್ಲದೆ ಇದ್ರೆ ಹಾಲು ಸುರಿ ಹೋಗುತ್ತೆ. ಸೊ ಕಂಟೈನರ್ ಇರಬೇಕು. ಹಾಗೆ ನಮ್ಮೆಲ್ಲರಿಗೂ ಅವನು ಕಂಟೈನರ್ ಇದ್ದಂತೆ, ಅಂದ್ರೆ ನಮಗೆ ಆಶ್ರಯಭೂತನಾಗಿದ್ದಾನೆ ಅನ್ನುವುದು ಸರ್ವಭೂತಾನಿ ಚಾತ್ಮನಿ ச அண்ட் அண்ட் ஆல்சோ சர்வபூதானி ச ஆத்மனி ஆத்மனி ச அந்த எல்ல பிராணிகளும் அவனல்லியூ நிலசிதே அந்த எரடு விதவாகிதான் அவன் ஹொரகூ இத்தான் அந்த யாக்காகிதான் ஆல்சோ அவனு ஒழகூ இத்தானே அண்ட் ஆல்சோ ஹொரகூ இத்தானே எல்ல கடை இத்தானே அதக்கெச்ச He is pervading inside, he is supporting from outside. அது கிச்ச பிரத்தியன் ஆக்கிந்தாரே ஈக்ஷதே யோக யுக்தாத்மா ஈ விதவாகு யாவ யா யோகி ஆதரே தியான யோக யுக்தாத்மா ஈக்ஷதே யோகதிந்த கூடிதவனு யாராதரே தியானதல்லிருவவனு ஈ விதவாகி பகவந்தனன்னு காணுத்தானோ அவன் சர்வத்ர சமதர்ஷனா எல்ல கடை பகவந்தனன்னு சமானவாகி நோடுத்தானே அது சமதர்ஷனா அந்த அது நாவு ஐதனே அத்தியாயத்தில் நோடிட ஒன்று ஸ்லோக நமக்கு நினைப்பு வருத்தே வித்யாவினய சம்பன்னே பிராமணே கவிஹஸ்மி சுனிதையோ ஸ்வபாகேத பண்டிதா சமதர்ஷனா அன்னோ சந்தர்ப்பத்தில் பகவந்த எல்லா வித்யா வினய சம்பன்னனாதவனாகலி பிராமண அந்த ஜானிகே ஆகலி கவி அந்தரே கோவினல்லி ஆக்கலினல்லி ஹஸ்மி ஆனையல்லி நாயியல்லி ನಾಯಿಯನ್ನು ಅಡಿಗೆ ಮಾಡುವ ಚಂಡಾಲನಲ್ಲಿ ಪಂಡಿತನಲ್ಲಿ ಎಲ್ಲರ ಒಳಗೂ ಇರುವ ಭಗವದ್ ರೂಪಗಳು ಸಮಾನ ಅವರೆಲ್ಲರೂ ಸಮಾನ ಅಲ್ಲ ಅವರ ಒಳಗೆ ಇರುವ ಭಗವಂತನ ರೂಪಗಳು ಸಮಾನ ಅನ್ನುವ ತಿಳುವಳಿಕೆ ಯಾಕೆ ಭಗವದ್ ರೂಪಗಳು ಸಮಾನ ಅದು ಭಗವಂತನ ರೂಪಗಳೇ ಆದ ಕಾರಣದಿಂದ ಭಗವಂತನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಭೇದ ಇಲ್ಲ ಸೊ ಈ ವಿಧವಾಗಿ ಅದನ್ನು ಹೇಳಿದ್ದಾರೆ ಸೊ ಹೇ ವಸ್ತುವಾದ ಭಗವಂತನನ್ನು ಹೇಳ್ತಾ ಇದ್ದಾರೆ ಸರ್ವಭೂತಸ್ಥಮಿತಿ ಸರ್ವಭೂತಸ್ಥಮ ಆತ್ಮಾನಂ ಪರಮಾತ್ಮಾನಂ ಸರ್ವಭೂತಾನಿ ಆತ್ಮನಿ ಪರಮೇಶ್ವರ ಇದು ಭಾಷ್ಯದಲ್ಲಿ ಆಚಾರ್ಯ ಹೇಳಿದಂತ ತಂಚ ಪರಮೇಶ್ವರಂ ಬ್ರಹ್ಮ ತೃಣಾದೌ ಐಶ್ವರ್ಯಾದಿನ ಸಾಮ್ಯನ ಪಶ್ಯತಿ ಬ್ರಹ್ಮದೇ ಚತುರ್ಮುಖ ಬ್ರಹ್ಮನಲ್ಲಿಯೂ ಒಂದು ತೃಣದಲ್ಲಿಯೂ ಒಂದು ಗರಿಕೆನಲ್ಲಿ ಒಂದು ಸೊ ಗ್ರಾಸ್ ನಲ್ಲಿ ಕೂಡ ಅದರಲ್ಲಿರುವ ಭಗವಂತ ರೂಪ ಐಶ್ವರ್ಯಾದಿನ ಸಾಮ್ಯನ ಪಶ್ಯತಿ ಭಗವಂತ ರೂಪಗಳು ಸಮಾನ ತೃಣ ಬಹಳ ಕಡಿಮೆ ಬ್ರಹ್ಮ ಬಹಳ ಜಾಸ್ತಿ ಆದ್ರೆ ಅದರ ಒಳಗಿರುವ ಭಗವದ್ ರೂಪಗಳು ಸಮಾನ ಆತ್ಮಾನಂ ಸರ್ವಭೂತೇಶು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತಿ ಅಪಿ ಚಾತ್ಮನಿ ಇತಿ ಸಮಂ ಸರ್ವೇಶು ಭೂತೇಶು ತಿಷ್ಠಂತಂ ಪರಮೇಶ್ವರಂ ಇತಿ ಚ ಅಂತೇಳಿ ಆಚಾರ್ಯರು ಕೋಟ್ ಕೂಡ ಸ್ಮೃತಿ ಪ್ರಮಾಣದಿಂದ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ ಅದಕ್ಕೆ ತಾತ್ಪರ್ಯದಲ್ಲಿ ಕೂಡ ಸರ್ವಭೂತೇಶು ಸ್ಥಿತಂ ಪರಮಾತ್ಮಾನಂ ಅಂತೇಳಿ ತಾತ್ಪರ್ಯದಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ ತಾತ್ಪರ್ಯದಲ್ಲಿ ಅದಾದ್ಮೇಲೆ ಭಗವಂತ ಇನ್ನು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನಿಗೆ ಯೋ ಮಾಂ ಪಶ್ಯತಿ ಸರ್ವತ್ರ ಇದು ನಿಂತು ಹೇಳಿದ್ದು 29ನೇ ಶ್ಲೋಕ ಈಗ ನಾವು ಹೇಳ್ತಾ ಇರೋದು 30ನೇ ಶ್ಲೋಕ 30th ವರ್ಷ 6ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕ 30th ವರ್ಷ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಇದು ಬಹಳ ಒಂದು ವಿಧವಾಗಿ ಗೊಂದಲ ಉಂಟು ಮಾಡುತ್ತೆ ಆ ಗೊಂದಲ ದೂರ ಆದರೆ ಸುಂದರವಾದ ಅರ್ಥವನ್ನು ಕೊಡುವಂತಹದ್ದು ಶ್ಲೋಕ ಯೋ ಮಾಂ ಪಶ್ಯತಿ ಸರ್ವತ್ರ ಯಾರು ನನ್ನನ್ನು ಎಲ್ಲ ಕಡೆ ನೋಡ್ತಾನೋ ಅಂಥೇಳಿ ಸೊ ಇಲ್ಲಿ ಭಗವಂತನ ಕಡೆ ಕಾಣುವುದಂದರೆ ಏನು ಅಂತ ಹೇಳಿದರೆ ಸೊ ಭಗವಂತನನ್ನು ಎಲ್ಲ ಕಡೆ ಕಾಣ ನೋಡಿದರೆ ಅಂತಹ ಅವನಿಗೆ ಸರ್ವತ್ರ ಸರ್ವಂಶಮಯ ಪಶ್ಯತಿ ಭಗವಂತನನ್ನು ಎಲ್ಲ ಕಡೆ ಎಲ್ಲರ ಒಳಗೆ ಭಗವಂತನನ್ನು ನೋಡುವಾಗ ಏನಾಗುತ್ತೆ ಅಂತ ಅವನಿಗೆ ಸಿಗುವ ಫಲ ಏನು ಅಂದ್ರೆ ಸಸ್ಯ ಅಹಂ ನ ಪ್ರಣಶ್ಯಾಮಿ ಸಮೇ ನ ಪ್ರಣಶ್ಯತಿ ಇದು ಬಹಳ ಒಂದು ವಿಧವಾಗಿ ಗೊಂದಲ ನೋಡಿ ಸಸ್ಯ ಅಹಂ ನ ಪ್ರಣಶ್ಯಾಮಿ ನಾನು ಅವನನ್ನು ನಾಶ ಮಾಡುವುದಿಲ್ಲ ಇದು ಸ್ವಲ್ಪ ಅರ್ಥ ಆಗುತ್ತೆ ಸಸಮೇ ನ ಪ್ರಣಶ್ಯತಿ ಅವನು ನನ್ನನ್ನು ನಾಶ ಮಾಡುವುದಿಲ್ಲ ಅಂದ್ರೆ ಅಪ್ಪನೇನು ಪ್ರಣಶ್ಯತನೆ ನಾಶ ಮಾಡುವುದಿಲ್ಲ ಅಂತ ಒಂದು ಅರ್ಥ ಆದ್ರೆ ಇಲ್ಲಿ ಆ ಅರ್ಥವನ್ನು ನಾವು ತಗೊಂಡ ಅರ್ಥ ಇಲ್ಲ ಅವನು ಅಂತಹ ಯೋಗಿ ಆದವನು ಭಗವಂತನ ಭಗವಂತ ನಮಗಾದ್ರೂ ದೇಹ ನಾಶ ಅನ್ನುವುದಿದೆ ಜೀವಕ್ಕೂ ನಾಶ ಇಲ್ಲವೇ ಇಲ್ಲ ಜೀವನನ್ನು ಯಾರು ನಾಶ ಮಾಡಲಾರರು ಪರಮಾತ್ಮನಿಗೆ ದೇಹವೇ ಇಲ್ಲ ಹಾಗಿರುವಾಗ ಪರಮಾತ್ಮನ ನಾಶ ಮಾಡುವುದಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಏನು ವಾಟ್ ಡಸ್ ಇಟ್ ಮೀನ್ ಅಂತ ಹೇಳಿದರೆ ಅದಕ್ಕೆ ಕಾಶ್ಯದಲ್ಲಿ ಆಚಾರ್ಯ ಹೇಳ್ತಾರೆ ಯೋ ಮಾಮಿತಿ ತಸ್ಯ ಅಹಂ ನ ಪ್ರಣಶ್ಯಾಮಿ ಅವನನ್ನು ನಾಶ ಮಾಡುವುದಿಲ್ಲ ಅಂದ್ರೆ ಭಗವಂತ ಭಕ್ತನನ್ನು ನಾಶ ಮಾಡುವುದಿಲ್ಲ ಅಂದ್ರೆ ಅರ್ಥ ನಾಶ ಮಾಡುವುದಂದ್ರೆ ಏನು ಸರ್ವದಾ ಯೋಗಕ್ಷೇಮ ವಹಃ ಸ್ಯಾಮ್ ಇತ್ಯರ್ಥ ಭಗವಂತ ಭಕ್ತನನ್ನು ನಾಶ ಮಾಡುವುದಿಲ್ಲ ಅಂದ್ರೆ ಅವನ ಯೋಗಕ್ಷೇಮಗಳನ್ನು ತಾನು ನೋಡ್ಕೊಳ್ತಾನೆ ಯೋಗಕ್ಷೇಮ ಈ ಎರಡು ಶಬ್ದಗಳಿಗೆ ಅರ್ಥ ಏನು ಯೋಗ
ಯಾವುದು ನಮ್ಮ ಕೈಲಿ ಇನ್ನೂ ಇಲ್ಲ ಅದನ್ನು ಕೊಡುವುದು. ನಮಗೆ ಶಕ್ತಿ ಇಲ್ಲ, ಶಕ್ತಿ ಕೊಟ್ಟರೆ ಅದು ಯೋಗ ಆಗುತ್ತೆ. ಇದ್ದ ಶಕ್ತಿಯನ್ನು ರಕ್ಷಣೆ ಮಾಡಿದ್ದು ಕ್ಷೇಮ ಆಗುತ್ತೆ. ದುಡ್ಡಿದೆ ಆಲ್ರೆಡಿ, ಅದನ್ನು ಆ ಇದ್ದ ದುಡ್ಡನ್ನು ಉಳಿಸಿದ್ರೆ ಅದು ಕ್ಷೇಮ. ದುಡ್ಡೇ ಇಲ್ಲ, ಇಲ್ಲದ ದುಡ್ಡನ್ನು ಕೊಟ್ಟರೆ ಅದು ಯೋಗ. ಯೋಗ ಅಂದ್ರೆ ಇಲ್ಲದ್ದು ಸಿಗುವುದು ಯೋಗ, ಇದ್ದದ್ದು ಸುರಕ್ಷಿತವಾಗಿ ಇರುವುದು ಕ್ಷೇಮ. ಇದು ಯೋಗ ಕ್ಷೇಮಗಳ ವ್ಯತ್ಯಾಸ. ಭಗವಂತ ತನ್ನ ಭಕ್ತರನ್ನು, ತನ್ನನ್ನು ನಂಬಿದಂತಹ, ಈ ವಿಧವಾಗಿ ತನ್ನನ್ನು ತಿಳುಕೊಂಡ, ಸರಿಯಾಗಿ ತಿಳಿದ, ತಾನು ಎಲ್ಲರ ಒಳಗೆ ನೆಲೆಸಿದ್ದಾನೆ, ಎಲ್ಲರೂ ತನ್ನ ಒಳಗೆ ಭಗವಂತನ ಒಳಗೆ ನೆಲೆಸಿದ್ದಾರೆ, ಭಗವಂತ ಎಲ್ಲದರ ಒಳಗಿದ್ದಾನೆ, ಎಲ್ಲರೂ ಭಗವಂತ ಇದ್ದಾನೆ ಅಂತ ಸರಿಯಾದ ತಿಳುವಳಿಕೆಯಿಂದ ಯಾರಿರ್ತಾರೋ ಅಂತಹ ಸುಮ್ಮನೆ ನೋಡಿ, ಬಹಳ ಇಂಪಾರ್ಟೆಂಟ್, ಮೇಲ್ನೋಟಕ್ಕೆ ತಿಳ್ಕೊಳ್ಳುವುದಿಲ್ಲ, ಅದನ್ನು ಜೀರ್ಣಿಸಿಕೊಳ್ಳಬೇಕು. ಹಾಗೆ ಜೀರ್ಣಿಸಿಕೊಂಡ ವ್ಯಕ್ತಿಗೆ ಭಗವಂತ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾನೆ, ಅಂದ್ರೆ ಚೆನ್ನಾಗಿ ನೋಡ್ಕೊಳ್ತಾನೆ ಭಗವಂತ. ಅದು ತಸ್ಯ ಅಹಂ ನ ಪ್ರಣಶ್ಯಾಮಿ ಅನ್ನುವುದರ ಅರ್ಥ. ಸಚಮೇನ ಪ್ರಣಶ್ಯತಿ ಅಂದರೆ ಅಂತಹ ಅವನು ಮೇ ನ ಪ್ರಣಶ್ಯತಿ ಅಂದ್ರೆ ಭಗವಂತನನ್ನ ಮೇ ನ ಪ್ರಣಶ್ಯತಿ ಅಂದ್ರೆ ಏನು? ಸಚಮೇನ ಪ್ರಣಶ್ಯ, ಅವನು ನನಗೆ ನಾಶವಾಗುವಂತೆ ಇಲ್ಲ ಅಂತ. ಇಲ್ಲಿ ಸಚಮೇನ ಪ್ರಣಶ್ಯತಿ ಅಂದ್ರೆ ಆ ಭಕ್ತನಾದವನು ಮೇ ನನಗೆ ನ ಪ್ರಣಶ್ಯತಿ. ತಸ್ಯ ಅಹಂ ನ ಪ್ರಣಶ್ಯಾಮಿ, ನಾನು ಅವನನ್ನು ನಾಶ ಮಾಡುವುದಿಲ್ಲ, ಅವನು ನನಗೆ ನಾಶವಾಗುವುದಿಲ್ಲ. ಈ ಎರಡು ಶಬ್ದಗಳು ನೋಡಿದ್ರೆ ಒಂದೇ ತರಹ ಇದ್ದಂತೆ ಕಾಣುತ್ತೆ. ನಾನು ಅವನನ್ನು ನಾಶ ಮಾಡುವುದಿಲ್ಲ, ಅವನು ನನಗೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ನಾಶವಾಗುವುದಿಲ್ಲ. ಎರಡು ಒಂದೇ ಅಲ್ಲವಾ? ಅಂದ್ರೆ ಇಲ್ಲ, ನಾನು ಅವನನ್ನು ನಾಶ ಮಾಡುವುದಿಲ್ಲ ಅಂದ್ರೆ ಅವನು ಯೋಗಕ್ಷೇಮಗಳನ್ನು ನೋಡ್ಕೊಳ್ತೀನಿ, ಅವನು ನನ್ನ ದೃಷ್ಟಿಯಲ್ಲಿ ನಾಶವಾಗುವುದಿಲ್ಲ ಅಂತ ಹೇಳಿದ್ರೆ ಸರ್ವದಾ ಮದ್ಭಕ್ತೋ ಭವತಿ ಅಂತ ಹೇಳಿ. ಸಚಮೇನ ಪ್ರಣಶ್ಯತಿ ಅಂದ್ರೆ ಸರ್ವದಾ ಮದ್ಭಕ್ತೋ ಭವತಿ, ಸತಿ ಅಪಿ ಸ್ವಾಮಿನಿ ಅರಕ್ಷತಿ, ಆರಕ್ಷತಿ ಅನಾಥ, ಏವಂ ಮೃತ್ಯೇ ಅಪಿ ಅಭಜತಿ ಅಮೃತ್ಯ ಇತಿ ಪ್ರಸಿದ್ಧಿ ಅಂತ ಅಂದ್ರೆ ಏನು? ಈ ವಿಧವಾಗಿ ಭಗವಂತ ಹೇಗೆ ಅಂದ್ರೆ ತಾನು ಎಲ್ಲರವನ್ನು ನೋಡ್ಕೊಳ್ಳುವುದು ಮಾತ್ರ ಅಲ್ಲ, ಅವನು ಭಗವಂತನ ದೃಷ್ಟಿಯಲ್ಲಿ ನಾಶವಾಗುವುದಂದ್ರೆ ಅವನಿಗೆ ದೇವರು ಇದ್ದಾನೆ ಅನ್ನುವ ತಿಳುವಳಿಕೆ ಬರುತ್ತೆ. ಯಾವಾಗ ನಮಗೆ ಭಗವಂತ ನಮಗೆ ಇಲ್ಲ ಅಂತ ಅನ್ನಿಸಿದ್ರೆ ಇಲ್ಲದವನು ಆಗೋದಿಲ್ಲ. ಇನ್ ನೋಡ್ರಿ, ಇದು ಹೇಗೆ ಅಂತ ಹೇಳಿದ್ರೆ ಶಬ್ದಗಳನ್ನು ನೋಡಿದಾಗ ಇದು ಬಹಳ ಈ ವಿಧವಾಗಿ ಧ್ಯಾನ ಮಾಡುವ ಭಕ್ತನಿಗೆ ಸಿಗುವ ಫಲ ಇಲ್ಲಿ ಹೇಳ್ತಾ ಇದ್ದಾರೆ. ಸಸ್ಯ ಅಹಂ ಅಂದ್ರೆ ಅವನಿಗೆ ನಾನು ಇಲ್ಲವ ಅಂತ ಇಲ್ಲ, ದಟ್ ಮೀನ್ಸ್ ನಾನು ಇದ್ದೀನನ್ನುವ ಸ್ಫುರಣೆ ಯಾವಾಗಲೂ ಬರ್ತಾ ಇರುತ್ತೆ. ಆ ಭಕ್ತನಿಗೆ ಭಗವಂತ ಇದ್ದಾನೆ ಅನ್ನುವ ಸ್ಫುರಣೆ ಯಾವಾಗಲೂ ಬರ್ತಾ ಇದೆ. ಭಗವಂತ ನೋಡಿಕೊಳ್ಳುವುದು ಬೇರೆ, ಭಗವಂತ ಹಾಗೆ ನೋಡಿಕೊಳ್ತಾ ಇರುವಾಗ ಭಗವಂತ ನನ್ನನ್ನು ನೋಡ್ಕೊಳ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಬರುವುದು ಬೇರೆ. ನೋಡ್ರಿ ವ್ಯತ್ಯಾಸ, ಸಟಲ್ ಡಿಫ್ರೆನ್ಸ್. ಗಾಡ್ ಟೇಕಿಂಗ್ ಕೇರ್ ಆಫ್ ಅಸ್ ಇಸ್ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟ್, ಅದು ಇರಬೇಕು, ಅಷ್ಟೇ ಸಾಕಾಗೋದಿಲ್ಲ. ವಿ ಮಸ್ಟ್ ಬಿ ಅವೇರ್ ದಟ್ ಗಾಡ್ ಈಸ್ ಟೇಕಿಂಗ್ ಕೇರ್ ಆಫ್ ಅಸ್. ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು, ದೇವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ನಮಗೆ ಬರಬೇಕು. ಆವಾಗಲೇ ನಮ್ಮ ಭಕ್ತಿ ಪರಾಕಾಷ್ಠಕ್ಕೆ ಹೋಗುತ್ತೆ. ದೇವ್ರು ಇದ್ದಾನೆ ನೋಡ್ಕೋಬೇಕ್ರಿ, ದೇವ್ರಿಗೆ ಬೇರೆ ಇಲ್ಲ, ನಾನು ಚೆನ್ನಾಗಿ ದೇವ್ರಿಗೆ ದೇವರು ಹ್ಯಾಪಿ ಆಫ್ ಮೀ ದಟ್ ಈಸ್ ಇಸ್ ಡ್ಯೂಟಿ ಅಂತ ಅನ್ಕೊಂಡು ಯಾರು ಹೋಗ್ತಾನೋ ಅವನಿಗೆ ಭಕ್ತಿ ದೃಢವಾಗೋದಿಲ್ಲ. ಇಟ್ ಇಸ್ ದ ಗಾಡ್ಸ್ ರೆಸ್ಪಾನ್ಸಿಬಿಲಿಟಿ ಹ್ಯಾಸ್ ಟೇಕ್ ಕೇರ್ ಆಫ್ ಮೀ, ವಾಟ್ ಎಲ್ಸ್ ಅಂತ ಆ ದೃಷ್ಟಿಕೋನದಿಂದ ಹೋದರೆ ಅಹಂಕಾರ ಸೂಚಕ ಆಗತ್ತೆ, ಭಗವಂತನ ಭಕ್ತಿ ಬರೋದಿಲ್ಲ. ಭಕ್ತಿ ಬೆಳೆಯಬೇಕಂದರೆ, ಭಕ್ತಿ ವೃದ್ಧಿ ಆಗಬೇಕಂತ ಹೇಳಿದರೆ ಭಗವಂತನನ್ನು ನೋಡ್ಕೋಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಆದರೂ ಎಂಥ ಕರುಣಾಮಯ, ಅವನು ಎಂಥ ದೊಡ್ಡ ಮನಸ್ಸು ಅವನದು, ನನ್ನನ್ನು ನನ್ನಂತಹ ಒಂದು ಅಲ್ಪ ಜೀವಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ದೇವರು ಅಂತ ಯಾರು ಭಾವನೆ ಮಾಡ್ತಾರೋ ಅಂತಹ ವ್ಯಕ್ತಿಗೆ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಗಾಡ್ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಅಸ್ ಅಂಡ್ ವಿ ಮಸ್ಟ್ ಬಿ ಮೋರ್ ಅಂಡ್ ಮೋರ್ ಅಂಡ್ ಮೋರ್ ಇಂಡೆಬ್ಟೆಡ್ ಟು ದ ಲಾರ್ಡ್ ದಟ್ ಗಾಡ್ ಈಸ್ ಟೇಕಿಂಗ್ ಕೇರ್ ಆಫ್ ಅಸ್. ಹೀಗೆ ಮಾಡಿದಾಗ ಮಾತ್ರ ನಮಗೆ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ
ಅವನ ಯೋಗಕ್ಷೇಮಗಳ ಭಾರ ಭಗವಂತ ವಹಿಸುವುದು ಒಂದು. ಆದರೆ ಸತಮೇನ ಪ್ರಣಶಿತಿ ಅಂದರೆ ಅವನು ನನಗೆ ಇಲ್ಲವಾಗುವುದಿಲ್ಲ, ಅಂದರೆ ಅವನು ಯಾವತ್ತೂ ಭಗವಂತನ ವಿಷಯದಲ್ಲಿ ಭಕ್ತನಾಗಿರ್ತಾನೆ ಅಂತ ಅರ್ಥ. ಯಾಕಂದ್ರೆ ಒಡೆಯನಿದ್ದರೂ ಸೇವಕನನ್ನ ಪೋಷಿಸದೇ ಇದ್ದರೆ ಆ ಸೇವಕ ಅನಾಥ. ಮುಂದೆ ಸರ್ವೆಂಟ್ ಇರ್ತಾನೆ, ಸ್ವಾಮಿ ಇದೆ, ಸರ್ವೆಂಟ್ ಇದೆ, ಬಟ್ ದ ಸ್ವಾಮಿ ಡಸ್ನ್ ಟೇಕ್ ಕೇರ್ ಆಫ್ ದ ಸರ್ವೆಂಟ್. ದೆನ್ ವಾಟ್ ಹ್ಯಾಪನ್ಸ್? ಈವನ್ ದೋ ಹೀ ಇಸ್ ಎ ಸರ್ವೆಂಟ್, ಇಫ್ ದ ಸ್ವಾಮಿ ಡಸ್ ನಾಟ್ ಟೇಕ್ ಕೇರ್ ಆಫ್ ದ ಸರ್ವೆಂಟ್, ಆವಾಗ ಅವನು ಅನಾಥನೇ. ಆ ಸೇವಕ ಅನಾಥ, ಆ ಸೇವಕ ಭಗವಂತ ಅಂದ್ರೆ ಆ ಸ್ವಾಮಿ ಪೋಷಣೆ ಮಾಡದೇ ಇದ್ದರೆ ಆ ಸೇವಕ ಅನಾಥ ಆಗ್ತಾನೆ. ಅಂತೆ ಸೇವಕ ಸೇವೆ ಮಾಡುತ್ತಾ ಇಲ್ಲ ಅಂದ್ರೆ ಒಡೆಯ ಒಡೆಯನಲ್ಲ. ಬೂತ್ ಹ್ಯಾಸ್ ಟು ವರ್ಕ್ ಔಟ್. ಸ್ವಾಮಿ ಸೇವಕ ಇದ್ದರೆ ಸ್ವಾಮಿ ಸೇವಕನನ್ನು ನೋಡ್ಕೋಬೇಕು, ಸೇವಕ ಸ್ವಾಮಿಯನ್ನು ಸೇವೆ ಮಾಡಬೇಕು. ಎರಡೂ ಮಾಡಿದಾಗ ಒಡೆಯ ಸೇವಕ ಅನ್ನುವ ಭಾವನೆ ಇರುತ್ತೆ. ಬೂತ್ ಹ್ಯಾವ್ ಟು ಬಿ ದೇರ್. ದ ಒಡೆಯ ಅಂದ್ರೆ ಸ್ವಾಮಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದಿ ಸೇವಕ, ದ ಸೇವಕ ಹ್ಯಾಸ್ ಟು ಸರ್ವ್ ದ ಸ್ವಾಮಿ. ನಾವು ದಾಸ, ಅವನು ಈಶ. ಈಶ ದಾಸದ ಭಾವನೆ ಸರಿಯಾಗಿರಬೇಕಂದ್ರೆ ಅವನು ನಮ್ಮ ಒಡೆಯನಾಗಬೇಕಂದ್ರೆ ಅವನು ನಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಒಂದು ನೋಡ್ಕೊಳ್ತಾ ಇದ್ದಾನೆ, ಆವಾಗ ನಾವು ಅಪ್ಪ ದೇವರೇ ಎಂಥ ದಯಾಮಯಪ್ಪ, ನೀನು ನೋಡ್ಕೊಳ್ತಾ ಇದ್ದೀಯಾ ಅಂತೇಳಿ ಆ ದೇವರ ಮೇಲೆ ಯಾವತ್ತೂ ಭಕ್ತಿಯಿಂದ ಇರುವುದು ಅದು ಅದು ನಮ್ಮ ಆನಂದವನ್ನು ಜಾಸ್ತಿ ಮಾಡುತ್ತೆ, ಮೋಕ್ಷದ ಕಡೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವಿಧವಾದ ಭಾವನೆ ಭಗವಂತ ಚೆನ್ನಾಗಿ ನೋಡಿಕೊಳ್ಳುವುದು, ಭಗವಂತ ನೋಡಿಕೊಳ್ತಾ ಇದ್ದಾನೆ ಅನ್ನುವ ತಿಳುವಳಿಕೆಯಿಂದ ಅವನ ಭಕ್ತಿಯಲ್ಲಿ ಮುಳುಗಿರುವುದು, ಈ ಎರಡು ಇಂಪಾರ್ಟೆಂಟ್. ಈ ಎರಡನ್ನು ಇಲ್ಲಿ ಹೇಳ್ತಾ ಇದೆ. ಸತ್ಯಾಹಂ ನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ ಅನ್ನುವುದಕ್ಕೆ ಈ ಎರಡು ಭಾವನೆಗಳನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಬಹಳ ಸಟಲ್ ಡಿಫ್ರೆನ್ಸ್, ಅದಕ್ಕೆ ಅದನ್ನು ಚೆನ್ನಾಗಿ ಜೀರ್ಣ ಮಾಡ್ಕೋಬೇಕು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂ ತಮೈ ಪಶ್ಯತಿ ಸತ್ಯಾಹಂ ನ ಪ್ರಣಶ್ಯಾಮಿ ಸತಮೇನ ಪ್ರಣಶ್ಯತಿ ಅಂಥೇಳಿ ಈ ಶ್ಲೋಕಗಳ ಈ ಶ್ಲೋಕದ ಸುಂದರವಾದ ಭಾವ ಅದು. ದಟ್ ಇಸ್ ಇಂಪಾರ್ಟೆಂಟ್. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ 31ನೇ ಶ್ಲೋಕದಲ್ಲಿ ಸರ್ವಭೂತ ಸಿತಂ ಯೋ ಮಾಂ ಭಜತಿ ಏಕತ್ವ ಆಶ್ರಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತೇಳಿ. ಇದು ಆ ಯೋಗ ಜ್ಞಾನೋಪಾಯದಿಂದ ಅಪರೋಕ್ಷವನ್ನು ಪಡೆದಂತಹ ಯಾರಾದರೆ ಇದ್ದಾನೋ ಆ ಅಪರೋಕ್ಷ ಜ್ಞಾನಿಗೆ ಭಗವಂತ ಏನು ಕೊಡ್ತಾನೆ, ಹೇಗೆ ನೋಡ್ಕೊಳ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈಗ ಈ 31ನೇ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನಿಯ ಪರಿಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಸರ್ವಭೂತ ಸಿತಂ ಯೋ ಮಾಂ ಭಜತಿ ಏಕತ್ವ ಮಾತ್ರಿತಃ ಅಂತೇಳಿ. ಸರ್ವಭೂತ ಸ್ಥಿತಂ, ಎಲ್ಲ ಪ್ರಾಣಿಗಳಲ್ಲಿಯೂ ಭಗವಂತ ನೆಲೆಸಿದ್ದಾನೆ, ಪರಮಾತ್ಮನೊಬ್ಬನೇ ಎಲ್ಲೆಡ ವ್ಯಾಪ್ತನಾಗಿ ಅಂತರ್ಯಾಮಿಯಾಗಿ ಇದ್ದಾನೆ ಅಂತ ತಿಳಿದಂತಹ ಯಾವ ಯೋಗಿ ಅಪರೋಕ್ಷ ಜ್ಞಾನಿ ಎಲ್ಲ ಜೀವಗಳಲ್ಲಿಯೂ ಕೂಡ ನಿಯಾಮಕನಾಗಿರುವ ಭಗವಂತನನ್ನು ತಿಳಿದವರಾಗಿ ಆ ಭಗವಂತನನ್ನು ಉಪಾಸನೆ ಭಜನೆ ಸೇವೆ ಮಾಡುತ್ತಾರೋ ಅಂತಹ ಯೋಗಿ ಆದವನಿಗೆ ಅವನು ಸರ್ವತಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಅವನು ಹಾಗಿದ್ದರು ಅಂದ್ರೆ ಸರ್ವತಾ ವರ್ತಮಾನೋಪಿ, ನೋ ಮ್ಯಾಟರ್ ಹೌ ಹೀ ಇಸ್. ಅವನು ಸ್ವಲ್ಪ ತಪ್ಪು ಮಾಡಿದ್ರು, ತಪ್ಪು ಮಾಡದೇ ಇದ್ದರು, ನ್ಯಾಯ ಮಾರ್ಗದಲ್ಲಿದ್ದರು, ಅನ್ಯಾಯ ಮಾರ್ಗಕ್ಕೆ ಹೋದರು, ಹಾಗಿದ್ದರು ಅವನು ಭಗವಂತನಲ್ಲಿಯೇ ನೆಲೆಸಿರ್ತಾನೆ. ಅಂದರೆ ಅವನು ಮೋಕ್ಷಕ್ಕೆ ಹೋಗುವುದು ಗ್ಯಾರಂಟೀಡ್, ನಿಶ್ಚಿತ. ಅನ್ಯಾಯ ಪ್ರವೃತ್ತಿಯಿಂದ ಮೋಕ್ಷದಲ್ಲಿ ಆನಂದ ಹಾಸ ಆಗುತ್ತೆ. ಮತ್ತೆ ಜ್ಞಾನಿಗಳಾದವರು ತಪ್ಪು ಮಾಡಿದ್ರೆ ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಮತ್ತೆ ಅವ್ರಿಗೇನು ಶಿಕ್ಷಣ ಇಲ್ಲವಾ ಅಂದ್ರೆ ಶಿಕ್ಷೆ ಇದೆ. ಆದ್ರೆ ಮೋಕ್ಷವಿಲ್ಲದೆ ಇರುವುದು ಅನ್ನುವ ಶಿಕ್ಷೆ ಇಲ್ಲ ಅವರಿಗೆ. ಅಪರೋಕ್ಷ ಜ್ಞಾನಿಗಳು ಅನ್ಯಾಯ ಮಾರ್ಗದಲ್ಲಿ ಆದ್ರೆ ದೊಡ್ಡ ತಪ್ಪನ್ನು, ಸಾಮಾನ್ಯ ತಪ್ಪಲ್ಲ ದೊಡ್ಡ ತಪ್ಪನ್ನು ಮಾಡಿದರೆ ಆ ದೊಡ್ಡ ತಪ್ಪನೇನು ಸೋತ್ತಮರ ಅಪರಾಧ ಇತ್ಯಾದಿಗಳನ್ನು ಮಾಡಿದಾಗ ಅವರಿಗೆ ಮೋಕ್ಷದಲ್ಲಿ ಆನಂದ ಹ್ರಾಸ ಅಂದ್ರೆ ಎಷ್ಟು ಅವ್ರಿಗೆ ಆಲ್ರೆಡಿ ಇರುವಂತ ಬೋನಸ್ ನಲ್ಲಿ ಕಮ್ಮಿ ಆಗುತ್ತೆ. ಮೋಕ್ಷ ಗ್ಯಾರಂಟಿ ಇದೆ, ಬೋನಸ್ ಕಮ್ಮಿ ಆಗುತ್ತೆ ಅಂತೇಳಿ ಈಕ್ವಲೆಂಟ್ ಸ್ವಲ್ಪ ಕ್ರೂಡ್ ಎಕ್ಸಾಂಪಲ್. ಸೊ ಆ ವಿಧವಾದನ್ನು ಹೇಳ್ತಾ ಇದ್ದಾರೆ. ಏತದೇವ ಸ್ಪಷ್ಟಯತಿ ಸರ್ವಭೂತ ಸ್ಥಿತಂ ಇತಿ ಏಕತ್ವ ಆಶ್ರಿತ ಸರ್ವತ್ರ ಏಕ ಏವ ಈಶ್ವರ ಇತಿ ಸ. ಎಲ್ಲ ಕಡೆ ಸರ್ವೋತ್ಕೃಷ್ಟನಾಗಿ ಸರ್ವೋತ್ತಮನಾಗಿ ಸರ್ವನಾಗಿ ಸರ್ವತ್ರ ಎಲ್ಲ ಕಡೆ ಭಗವಂತ ಒಬ್ಬನೇ ನೆಲೆಸಿದ್ದಾನೆ ಅಂತ ತಿಳಿದವನು ಸರ್ವ ಪ್ರಕಾರೇಣ ವರ್ತಮಾನೋಪಿ ಎಲ್ಲ ವಿಧಗಳಲ್ಲಿಯೂ ವರ್ತಮಾನೋಪಿ ಅಂದ್ರೆ ಮೈಯ ವರ್ತ ಸರ್ವ ಪ್ರಕಾರೇಣ ವರ್ತಮಾನೋಪಿ ಅಂದ್ರೆ ಜ್ಞಾನ ಮಾರ್ಗದಲ್ಲಿ ನ್ಯಾಯ ಮಾರ್ಗ ಇರಲಿ ಅನ್ಯಾಯ ಮಾರ್ಗ ಇರಲಿ, ನೋ ಮ್ಯಾಟರ್ ಹೌ ಟು ಈಸ್, ಏವಂ ಅಪರೋಕ್ಷಂ ಪಶ್ಯತಃ, ಭಗವಂತನನ್ನು ಅಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾಣುವವನು ಜ್ಞಾನ ಫಲಂ ನಿಯತಂ, ಅವನಿಗೆ ಜ್ಞಾನ ಫಲ ಮೋಕ್ಷ ಅದು ನಿಯತಂ ನಿಶ್ಚಯವಾಗಿ ಬರುತ್ತೆ. ತಥಾಪಿ ಆದರೂ ಕೂಡ ಪ್ರಾಯ ನ ಅಧರ್ಮಂ ಕರೋತಿ, ಆದರೆ ಇಂತಹ ಜ್ಞಾನಿಯಾದ ನಿಜವಾದ ಭಗವ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಐ ಬಿಲೀವ್ ಇನ್ ಗಾಡ್, ಸೊ ಐ ವಿಲ್ ಜಸ್ಟ್ ಡೂ ವಾಟ್ ಎವರ್ ಐ ವಾಂಟ್ ಮಾಡ್ತೀನಿ ಅಂತೇಳಿ ಇಷ್ಟ ಬಂದಂತೆ ಹಾಗೂ ನನಗೆ ಮೋಕ್ಷ ಕೊಡ್ತಾನೆ, ಐ ಜಸ್ಟ್ ಬಿಹೇವ್ ಮೈ ಓನ್ ವೇ ಅಂತ ಹೋದ್ರೆ ಏನಾಗುತ್ತೆ ಅಪರೋಕ್ಷ ಜ್ಞಾನಿ ಅನ್ನೋ ಸಂಶಯ ನಮಗೆ ಬರಬೇಕಾಗಿಲ್ಲ. ಅಪರೋಕ್ಷ ಜ್ಞಾನಿಯಾದವನು ಅವನು ಭಗವಂತನನ್ನು ಎಲ್ಲೆಡ ಕಾಣ್ತಾನೆ, ಆ ಕಾರಣದಿಂದ ಅವನು ಸಾಮಾನ್ಯವಾಗಿ ಯಾವ ತಪ್ಪು ಮಾಡೋದಿಲ್ಲ, ಎಲ್ಲೋ ಒಂದು ಕಡೆ ಒಂದು ತಪ್ಪು ಮಾಡುವುದು ಕಾಣಿಸುತ್ತೆ ಅವರ ಅನಂತ ಸಾಧನೆಯಲ್ಲಿ. ದಟ್ ಈಸ್ ಬಿಕಾಸ್ ಆಫ್ ಪ್ರಾರಬ್ಧದ ಕಾಮ, ಪ್ರಾರಬ್ಧದಲ್ಲಿ ಏನೋ ಮಾಡಿದ್ದಾರೆ ಅದರ ಮೂಲಕವಾಗಿ ಅವರು ಅಪರೋಕ್ಷ ಬಂದ ಮೇಲೆ ಯಾವುದೋ ಒಂದು ತಪ್ಪು ಮಾಡಬಹುದು, ಅದು ಬಹಳ ಬಹಳ ರೇರ್, ವೆರಿ ರೇರ್ ಸಿಚುಯೇಷನ್. ಹಾಗೆ ಅವರು ಮಾಡಿದ್ರು ಕೂಡ ಭಗವಂತ ಕ್ಷಮಾಪಣೆ ಮಾಡ್ತಾನೆ. ಮಹಾ ಅಪರಾಧ ಮಾಡಿದರೆ ಮಹಚ್ಚೇತ್ ದುಃಖ ಸೂಚಕಂ ಭವತಿ ಇತಿ ಉಕ್ತಂ ಪುರಸ್ಕಾರ. ದುಃಖ ಸೂಚಕ ಅಂದ್ರೆ ಏನು, ಆಲ್ರೆಡಿ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಆ ಬ್ಯಾಡ್ ಆಗತ್ತೆ ಅನ್ನೋದು ತೋರಿಸುವುದಕ್ಕಾಗಿ ಇದು ತಪ್ಪು ಕೆಲಸ ಮಾಡ್ತಾರೆ. ಈ ಅಪರೋಕ್ಷ ಜ್ಞಾನಿಗಳಾದವರು ತಪ್ಪು ಮಾಡುವುದೇ ಯಾಕೆ, ದುಃಖ ಸೂಚಕವಾಗಿ ತಪ್ಪನ್ನು ಮಾಡ್ತಾರೆ ಅವರು. ಹೇಳಿ ಕದಾಚಿದಪಿ ನ ಅಧರ್ಮೇ ಬುದ್ಧಿ ವಿಷ್ಣು ದೃಶಾಂ ಭವೇತ್ ಪ್ರಮಾದಾತ್ತು ಕೃತಂ ಪಾಪಂ ಸ್ವಲ್ಪಂ ಭಸ್ಮೀ ಭವಿಷ್ಯತಿ. ಅದು ಆದಿರಾದೇ ಸತಾದೇವೈಹಿ ಋಷಿಭಿ ಕ್ರಿಯತೆ ಕಿಯತ್ ಬಾಹುಲ್ಯಾತ್ ಕರ್ಮಣಸ್ತೇಷಾಂ ದುಃಖ ಸೂಚಕಮೇವ ತತ್. ಇದು ಬಹಳ ಸ್ವಲ್ಪ ಡೀಪ್ ಕಾನ್ಸೆಪ್ಟ್, ಇದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಯಾಕಂದ್ರೆ ಎಷ್ಟು ವಿಧವಾದ ತಪ್ಪುಗಳನ್ನು ಯಾವ ಯಾವ ಲೆವೆಲ್ನಲ್ಲಿ ಅಪರೋಕ್ಷ ಜ್ಞಾನಿಗಳು ಮಾಡಬಹುದು, ಮಾಡಲಿಕ್ಕೆ ಅವಕಾಶವಿದೆ, ಮಾಡಿದರೆ ಏನಾಗುತ್ತೆ ಅನ್ನುವುದನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಡೀಪ್ ಕಾನ್ಸೆಪ್ಟ್ ಇದು. ಸೊ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕಾಯನವಾದ ಮನಸ್ಸಿಂಗಿರುವ ಬುದ್ಧಾತ್ಮನವ ಅನುಸೂಚಿತವಾದ ಕರೋಮಿ ಸಕಲಂ ಪರಸ್ಮೈ ಶ್ರೀ ನಾರಾಯಣ ಕೃಷ್ಣ. ನಮಸ್ಕಾರ ರೀ.